सौरमंडल सदोदि ज्ञान मरीचिमाली सुभक्त हादोच तमो निमंत व्यासावतारो हरिरात्म भास्कर जे तेजो अक्षीण सुखात्मबिंब स्वैश्वर्य कांति प्रतत सदोदि सुभक्त संताप दुरिष्ट हंता रामावतारो हरिवीश चंद्रमा जैत्य संख्योर बलांबुपुरो गुणोच्च रत्नाकर आत्मवैभव सदा सदात्मज्ञ नदी विराप्य कृष्णावतारो हरिरेक सागर यदितम तव बकानां अस्माकं नृहरे हरे सदा सुकार्यं कार्यज्ञ प्रलयकायित प्रभ हरिकथामृत सार गुरुगळ ಕರ್ಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಇಷ್ಟು ದೇವರ ವಿಭೂತಿಗಳನ್ನ ಹೇಳ್ಬಿಟ್ಟು ಇದನ್ನ ಯಾವ ತರ ಚಿಂತನೆ ಮಾಡಬೇಕು ಅಂದ್ರೆ ಇಲ್ಲಿ ಹೇಳ್ತಾರೆ. ಮುಖ್ಯವಾಗಿ ಇಲ್ಲಿ ಒಂದು ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಏನಂದ್ರೆ ಆ ಬಿಂಬ ಕ್ರಿಯಾ ಇದು ಹೇಳ್ತಾರಲ್ಲ, ಆ ಬಿಂಬ ಕ್ರಿಯಾ ದ್ವಾರ ದೇವರನ್ನ ಮಾಡಬೇಕು, ಬಿಂಬ ರೂಪದಿಂದ ಮಾಡಬೇಕು, ಆ ಬಿಂಬ ರೂಪ ಚಿಂತನೆ ಬೇಕು ಎಂಬುದನ್ನ ಇಲ್ಲಿ ಒತ್ತು ಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರಮಾಣ ಹೇಳ್ತಾರೆ, ಬ್ರಹ್ಮಾಂಡ ಅಂತರ್ಬಹಿಸ್ಥಾನಂ ರೂಪಾಣಂ ಆದಿ ಸರ್ವಶ, ಎಲ್ಲ ಬ್ರಹ್ಮಾಂಡದ ಒಳಗೆ ಹೊರಗೆ ದೇವರು ಎಷ್ಟೆಷ್ಟು ರೂಪ ಎಷ್ಟೆಷ್ಟು ಇದೆಯೋ ಎಲ್ಲ ಆದಿ ಸರ್ವಶ ಆತ್ಮ. ಅದು ಯಾವಾಗ ಕಂಪ್ಲೀಟ್ ಆಗತ್ತ ಅಂದ್ರೆ ಆತ್ಮ ಪದ್ಮಗೇನ ಐಕ್ಯ ಚಿಂತನಂ ಪರಮ ಅರ್ಥನ. ದೇವರಿಗೆ ಅರ್ಚನೆ ಮಾಡ್ತೀವಿ, ದೇವರಿಗೆ ಪೂಜೆ ಮಾಡ್ತೀವಿ ಅಂದ್ರೆ ಅದು ಯಾವಾಗ ಅಂದ್ರೆ ಆ ಪದಾರ್ಥಗಳು ಹೊರಗೆ ಅಂದ್ರೆ ಬ್ರಹ್ಮಾಂಡ ಒಳಗೆ ಹೊರಗೆ ಒಳಗೆ ಹೊರಗೆ ಅಂತ ಹೇಳುವಾಗ ಇಲ್ಲಿ ಏನ್ ಹೇಳ್ತಾರಂದ್ರೆ ಈ ಇದಕ್ಕೆ ಈ ಪದ್ಯ ಬಿಂಬ ರೂಪನು ಅಂತ ಚಿಂತನೆ ಮಾಡ್ಬೇಕು. ಒಳಗೆ ಹೊರಗೆ ಇರುವಂತ ಎಲ್ಲ ರೂಪಗಳನ್ನು ಆತ್ಮ ಆತ್ಮ ಅಂದ್ರೆ ಇಲ್ಲಿ ಏನು ಅಂದ್ರೆ ಆತ್ಮ ಅಂದ್ರೆ ಹೃದಯದೊಳಗೆ ಆತ್ಮ ಆತ್ಮ ಅಂದ್ರೆ ನಮ್ಮ ಮನಸ್ಸು ಒಳಗೆ ಇರುವಂತ ಹೃದಯ ಪದ್ಮ ಇದೆ, ಹೃದಯದಲ್ಲಿ ಇರುವಂತ ಪದ್ಮ ಆ ಪದ್ಮದಲ್ಲಿ ಇರುವಂತ ಭಗವನ್ ಅಂದ್ರೆ ಬಿಂಬರೂಪಿ ಅಂತ ಅವನ ಐಕ್ಯ ಚಿಂತನ. ಇಲ್ಲಿ ಇರೋನೆ ಹೊರಗಡೆ ಇಲ್ಲಿ ಇರೋನ್ ಹೇಗಿದ್ದಾನೆ ಅಂತ ಗೊತ್ತಿಲ್ಲ. ಸೊ ಅದನ್ನ ನೋಡೋದು ಹೇಗೆ, ನನ್ನ ಹೃದಯ ಕಮಲದಲ್ಲಿ ಇರುವಂತ ಈ ಅಗ್ರೇಷನೇ ಹೊರಗಡೆ ನಾನು ಕಾಣುವಂತ ಪದಾರ್ಥ. ಏನು ಪದಾರ್ಥ ಇಲ್ಲಿ ಹೇಳಿದ್ದಾರೆ ಮೂರನೇ ಫಸ್ಟ್ ವರ್ಷದಿಂದ ಬಂದಿದೆ, ಎಸ್ಪೆಷಲಿ ಮೂರನೇದಲ್ಲಿ ಪ್ರತಿಬಿಂಬ ಪ್ರತಿಮಸಾಳ ಗ್ರಾಮ ಈ ಪ್ರತೀಕಗಳನ್ನ ಹೇಳಿದ್ದಾರೆ. ಈ ಪ್ರತೀಕದಲ್ಲಿ ಮೋಸ್ಟ್ಲಿ ಇಲ್ಲಿ ಹೇಳಿರುವಂತದ್ದು ಜಡ ಪ್ರತೀಕ ಮತ್ತು ಚೇತನ ಗೃಹಸ್ಥ ಒಟ್ಟು ಯಜಮಾನ ಪರಜನ ವನಸ್ಥ ಯತಿ ಇದೆಲ್ಲ ಹೇಳಿದ್ದಾರೆ. ನಾಲ್ಕು ಆಶ್ರಮಗಳು ಮತ್ತು ಯಜಮಾನ ಸ್ವಜನ ಪರಜನ ಹೀಗೆ ಚೇತನಗಳು. ಸೊ ಚೇತನ ಮತ್ತು ಜಡ, ಸೊ ಇಲ್ಲಿ ಇರುವಂತ ರೂಪಗಳು ಜೊತೆಲಿ ಐಕ್ಯ ಚಿಂತನೆ. ಇಲ್ಲಿ ಇರೋನು ನನ್ಗೆ ಹೇಗಿದಾನು ಗೊತ್ತಿಲ್ಲ, ಇವನೇ ಹೊರಗೆ ನಮ್ಗೆ ಕಾಣತ್ತ ಸದಾಕಾರ ತನ್ನಾಮ ಅಂತ ಹೇಳ್ತೀವ್ರ ಆಯಾನ. ಸೊ ಹೇಗಿದ್ದಾರೆ ನಮ್ ಕಣ್ಣು ಮುಂದೆ ಇರುವಂತ ಜಡ ಪ್ರತೀಕ ಪ್ರತಿಮೆಗಳು, ಚೇತನ ಪ್ರತಿಮೆ. ಜಡ ಪ್ರತೀಕ ನಾವು ತಗೊಂಡಾಗ ಕರಚರಣಾದಿಗಳಿಂದ ಒಂದು ನಿರ್ಮಾಣ ಮಾಡಿ ಅದನ್ನ ಇಟ್ಟುಕೊಂಡಿದ್ದೇವೆ, ಅದು ಒಳಗೆ ಅದೇ ಆಕಾರ, ಅದಕ್ಕೊಂದು ಹೆಸರು ವಿಷ್ಣು, ಒಂದೊಂದು ದೇವರ ಲಕ್ಷಣಕ್ಕೆ ತಕ್ಕಂತೆ ಹೆಸರು ಇಟ್ಕೊಂಡಿರ್ತೇವೆ. ಸೊ ಆ ಹೆಸರಿನಿಂದ ಆ ಪ್ರತಿಮೆಯಲ್ಲಿ ಹಾಗೆ ದೇವರು ಇದ್ದಾನೆ. ಸೊ ನಮ್ಗೆ ಧ್ಯಾನಕ್ಕೆ ಬರಕ್ಕೆ ಒಂದು, ಇನ್ನೊಂದು ಅವನೇ ಎಲ್ಲಡೇನು ಇದ್ದಾನೆ. ಇಲ್ಲಿ ವಿಭೂತಿ ರೂಪ ಅನ್ನೋದು ವಿಶೇಷವಾಗಿದ್ದಾರೆ. ಇದು ವಿಭೂತಿಯಲ್ಲಿ ನಾವು ವೆರೈಟೀಸು ಹೇಗೆ ನೋಡ್ಬೇಕು ಹೇಳ್ತಾ ಬಂದ್ರು. ಇಲ್ಲಿ ಬಿಂಬ ರೂಪನು ಈ ತರದಿ ಅಂದ್ರೆ ಹಿಂದೆ ಹೇಳಿರುವಂತ ರೀತಿಯಿಂದ ಒಂದೊಂದಲ್ಲಿನು ನಾಲ್ಕನೇ ವರ್ಷದಲ್ಲಿ ಹೇಳಿದ್ದಾರೆ ಎಷ್ಟೆಷ್ಟು ರೂಪದಿಂದ 5535 ರೂಪದಿಂದ ಸಾಳಗ್ರಾಮದಲ್ಲಿ ಭಗವಂತ ಇದ್ದಾನೆ, ಮತ್ತು ಪ್ರತಿಮೆಗಳಲ್ಲಿ 513 ರೂಪ, ಉಪಕರಣದಲ್ಲಿ 52114 ರೂಪ, ಹೀಗೆ ರೂಪಗಳನ್ನು ಹೇಳಿದ್ದಾರೆ ಮತ್ತು ವಿಭೂತಿಗಳನ್ನು ಹೇಳಿದ್ದಾರೆ. ಸೊ ಹೀಗೆ ಈ ತರದಿ ಅಂದ್ರೆ ಹಿಂದೆ ಹೇಳಿರುವಂತ ರೀತಿಯಿಂದ ಈ ತರದಿ ಎಲ್ಲಿ ಇದ್ದಾರೆ, ಮುಖ್ಯವಾಗಿ ಜಡದಲ್ಲಿ ಇದ್ದಾನೆ. ಜಡ ಮತ್ತು ಚೇತನ ಅಂತ ಹೇಳುವಾಗ ಏನ್ ಹೇಳ್ತಾರೆ, ಮೇನ್ ಆಗಿ ಯಾವ ಚೇತನದಿಂದ ಬೊಂಬಸುರ ಮೊದಲು ಪೊಂಬಸುರ ಅಂದ್ರೆ ಪೊಂಬ ಅಂದ್ರೆ ಬಂಗಾರ, ಬಸುರ ಅಂದ್ರೆ ಹೊಟ್ಟೆ ಗರ್ಭ. ಸೊ ಆ ಬೇಸಿಕಲಿ ಹಿರಣ್ಯ ಗರ್ಭ ಅಂಬೋದಕ್ಕೆ ಕನ್ನಡದಲ್ಲಿ ಅದನ್ನ ಕನ್ನಡದಲ್ಲಿ ಅರ್ಥವನ್ನ ಕೊಟ್ಟಿದ್ದರು. ಪೊಂಬಸುರ ಮೊದಲಾದ ಅಂದ್ರೆ ಬ್ರಹ್ಮದೇವರೇ ಮೊದಲಾದಂತ ಎಲ್ಲ ಪ್ರತಿಮೆಗಳಲ್ಲಿ ಜಡ ಪೊಂಬಸುರ ಮೊದಲಾದ ಸುರರುಳು ಎಲ್ಲ ದೇವತೆಗಳು. ಯಾಕೆ ಬ್ರಹ್ಮದೇವರಂದೇ ಹೇಳಿದಾರೆ. ಲಕ್ಷ್ಮೀದೇವಿ ಯಾಕೆ ಹೇಳಿಲ್ಲ ಅಂದ್ರೆ, ಲಕ್ಷ್ಮಿ ಎಂಬುದು ಅವಳೇ ಆಧಾರವಾದಂತ ಮೂಲ ಪ್ರಕೃತಿ. ನಾವು ನೋಡೋ ಪದಾರ್ಥಗಳು ಯಾವುದೇ ನೋಡಿದ್ರು, ಈ ಒಂದು ಚೇತನರನ್ನೇ ನೋಡಿದ್ರು ಚೇತನರಂತೂ ಕಾಣಿಸೋದಿಲ್ಲ. ಅವ್ರದ್ದು ಇರೋದು ಈ ಪ್ರಕೃತಿಯಿಂದ ನಿರ್ಮಿತ ಮೂಲ ಪ್ರಕೃತಿ ಎಂಬುದು ಎಲ್ಲ ಕಡೆನೂ ಅವಳು ಆಧಾರವಾಗಿ ಇದ್ದೇ ಇದ್ದಾಳೆ. ಅದಕ್ಕೆ ಅವಳಿಗೆ ದೇವ ಪ್ರತಿಷ್ಠಾ ಆ ಪ್ರತಿಷ್ಠಾ ದೇವರು ಇರುವಂತ ಮೇನ್ ಅಬೋರ್ಡ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಬಿಂಬ ರೂಪನು ಈ ತರದ ಹಿಂದೆ ಹೇಳಿರುವಂತ ರೀತಿಯಿಂದ ಜಡ ಜಡದಲ್ಲಿ ಮತ್ತು ಬೊಂಬಸುರ ಅಂದ್ರೆ ದೇವತೆಗಳಲ್ಲಿ ಬ್ರಹ್ಮದಿಂದ ಎಲ್ಲದೇ ಮೊದಲಾದ ಸುರರು ಎಲ್ಲಾ ದೇವತೆಗಳು ಈ ತರ ನಾವು ಹೇಳಿಲ್ಲ, ಬಿಕಾಸ್ ದೇವರ ಸನ್ನಿಧಾನ ನಮ್ಗೆ ಬೇಕಾಗಿದೆ ಇಲ್ಲಿ. ಸೊ ಸುರರೊಳಗೆ ಇಂಬುಕೊಂಡಿಗ, ಇಂಬುಕೊಂಡಿಗ ಅಂದ್ರೆ ಅದನ್ನ ಆಶ್ರಯ ಮಾಡ್ಕೊಂಡಿದ್ದಾನೆ. ಆಶ್ರಯ ಮಾಡ್ಕೊಂಡಿದ್ದಾನೆ ಅಂದ್ರೆ ದೇವರಿಗೆ ಆಶ್ರಯ ಬೇಕಾಗಿಲ್ಲ, ಅಧಿಷ್ಠಾನ. ಆ ಅಧಿಷ್ಠಾನ ಇಂಬುಕೊಂಡಿದ್ದ ಅಂತ ಅದು ಒಂದು. ಇನ್ನೊಂದು ಇಂಬು ಅಂದ್ರೆ ದಿಂಬು ಅಂತ ಅಂದ್ರೆ ಆ ಒಂದು ಚಂದಾಗೆ ಅಲ್ಲಿ ಚಂದಾಗೆ ಇಂಬುಕೊಂಡಿದೆ, ಅಲ್ಲಿ ಚಂದಾಗಿದ್ದಾನೆ ಸೌಖ್ಯ. ಅಲ್ಲಿನೂ ಅವನು ಸುಖರೂಪಿಯಾಗ ಎಲ್ಲದ ಒಳಗೇನು ಎಲ್ಲ ಗೋಳಕಗಳು ಜಡ ಚೇತನ ಎಲ್ಲ ಎಲ್ಲವನ್ನೂ ಒಂದು ಗೋಳಕ ಅಂದ್ರೆ ಒಂದು ಇರುವಂತ ಒಂದು ಸ್ಥಾನ, ಅದು ಒಳಗೆ ದೇವರು ಇದ್ದಾನೆ. ಸುರರೊಳಗೆ ಇಂಬುಕೊಂಡಿಹ ಎಂದರಿದು ಹೀಗ ನಾವು ತಿಳ್ಕೋಬೇಕು ಅಂದ್ರೆ ಎಲ್ಲ ಕಡೆನು ನಮ್ಮ ಒಳಗೆ ಇರುವಂತ ಬಿಂಬನನ್ನ ಬಿಂಬನನ್ನೇ ನೋಡಬೇಕು ನಾವು ಅಂತ ಅಂದ್ರೆ ಐಕ್ಯ ಚಿಂತನೆ ಅಂದ್ರೆ ಬೇರೆ ಏನು, ಐಕ್ಯ ಚಿಂತನೆ ಅವನು ಇವನು ಒಂದು ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಇರೋನು ಅಲ್ಲಿನೂ ಇದ್ದಾನೆ, ಅಲ್ಲಿ ಹೊರಗಡೆ ಒಳಗಡೆ ಹೇಗಿದ್ದಾನೆ ಗೊತ್ತಿಲ್ಲ. ಸೊ ಹೊರಗಡೆ ಒಂದೊಂದು ಪದಾರ್ಥ ಒಂದೊಂದು ವಸ್ತುವನ್ನ ಹೇಗೆ ನೋಡಿದ್ರೆ ಅದೇ ತದಾಕಾರ ತನ್ನಾಮದಿಂದ ಹೇಗೆ ಹೇಗಿದ್ದಾನೋ ಹಾಗೇನೆ ಈ ಬಿಂಬ ಬಿಂಬ ಎಲ್ಲಿ ಇದ್ದಾನೆ, ಇಲ್ಲಿ ಇಲ್ಲಿ ಏನು ಇಂಬುಕೊಂಡಿದ್ದಾನೆ, ಈ ಜೀವನ ಒಳಗೆ ಜೀವನ ಒಳಗೆ ದೇಹದ ಒಳಗಿದ್ದೇ ಇದ್ದಾನೆ. ದೇಹದ ಒಳಗಿನ ನಮ್ಗೆ ಸಂಬಂಧ ಏನು, ಜೀವ ದೇಹ ನಮ್ಗೆ ಬಂದು ಹೋಗುವಂಥದ್ದು ಶಾಶ್ವತ. ನಾನು ಅಂದ್ರೆ ಆ ಜೀವ, ಆ ಜೀವನ ಒಳಗೇನೋ ಭಗವಂತ ಇದ್ದಾನೆ ಅಂದ್ರೆ ಅಂತರ್ಯಾಮಿ ಚಿಂತನೆ. ಸೊ ಅವನು ಹಾಗೆ ಇದ್ದಾನೆ, ಹಾಗೆ ಇದ್ದಾನೆ ಅಂದ್ರೆ ಏನು, ನಾನು ಹೇಗೋ ನನ್ನ ಒಳಗೆ ಇರುವಂತ ದೇವನು ಅದನ್ನೇ ಹಾಗೆ ತದ್ರೂಪದ ನಾಮ, ನನ್ನ ಹೆಸರು ಏನು ಅದೇ ಹೆಸರು ಈ ಜನ್ಮದಲ್ಲಿ ಈ ಹೆಸರಿನಿಂದನೇ ಇರ್ತಾನೆ. ತನ್ನಾಮ ತದ್ರೂಪ, ತದ್ರೂಪ ಅಂದ ಹೊರಗಿನ ರೂಪ ಒಂದು ಇದ್ದ, ಒಳಗೆ ನನ್ನದೇ ಆದಂತ ಒಂದು ರೂಪ ವರ್ಣ ಎಲ್ಲವೂ ಇದು, ಅದಕ್ಕೆ ತಕ್ಕಂತೆ ಅವನು ಅಲ್ಲಿ ಒಳಗೆ ಇದ್ದಾನೆ ಅಂದ್ರೆ ಅದಕ್ಕೆ ತಕ್ಕಂತೆ ಅವನು ಇದ್ದಾನೆ ಅಂದ್ರೆ ಆ ಕ್ವಾಲಿಟಿ ಆ ಜೀವದ ಕ್ವಾಲಿಟಿ. ದೇವರಲ್ಲಿ ಒಂದು ರೂಪದೊಳ ಅನಂತ ರೂಪ ಅಂದ್ರೆ ಎಲ್ಲವೂ ಇದೆ. ನನ್ನ ಹೇಗೆ ಒಂದು ಬೆಂಕಿಯಲ್ಲಿ ಇರುವಂತ ಆ ದೇವರು ಅಗ್ನಿ ಅಂತರ್ಗತ ಪರಶುರಾಮ, ಆ ಅಗ್ನಿ ದೇವರಿಗೆ ಆಗಲಿ ಅಗ್ನಿದೇವನಿಂದ ಅಭಿಮನ್ಯವಾದಂತ ಆ ಬೆಂಕಿಗೆ ಸುಡುವ ಶಕ್ತಿಯನ್ನ ಹೇಗೆ ಕೊಡ್ತಾನೋ ಆ ಧರ್ಮವನ್ನ ಅಲ್ಲಿ ಅವನು ವ್ಯಕ್ತ ಮಾಡ್ತಾ ಇದ್ದಾನೆ ಆ ರೂಪದಿಂದ. ಹಾಗೇನೆ ಈ ಜೀವನ ಒಳಗೆ ಇದ್ದು ಅದನ್ನ ವ್ಯಕ್ತ ಮಾಡ್ತಾ ಇದ್ದ. ನಮ್ಗೆ ಯಾವ್ದು ನಾನು ಎಂತ ಜೀವ ಅಂತ ನನ್ಗೆ ಗೊತ್ತಿಲ್ಲ, ಏನು ಗೊತ್ತಿದ್ದ ಅಲ್ಲಿ ಭಗವಂತ ಇದ್ದಾನೆ. ಆ ಭಗವಂತ ಹೇಗೆ ಜೀವನ ಆಕಾರದಲ್ಲಿ ಜೀವನದೇ ಅದೇ ರೂಪ ಅದೇ ನಾಮ ಅದೇ ಗುಣಗಳನ್ನ ವ್ಯಕ್ತ ಮಾಡ್ತಾನ ಅವನೇ. ಒಳಗೆ ಚಿಂತನೆ ಮಾಡ್ಲಿಕ್ಕೆ ಅಷ್ಟು ನಮ್ಗೆ ಚಿಂತನೆ ಬರೋದಲ್ಲ, ಅದಕ್ಕೆ ಹೊರಗೇನು ಹೊರಗೇನು ಯಾವ ಯಾವ ಪದಾರ್ಥ ಅದು ಆಕಾರ ಹೇಗೆ ಆಗಿದ್ದು ಅಲ್ಲಿನೂ ಅವನೇ ಹೈದಾನೆ. ಇದಕ್ಕೆ ಏನ್ ಅದಕ್ಕೆ ಹೇಳೋವಾಗ ವೇಣುಗೋಪಾಲ್ ದಾಸರು ಹೇಳುವಂತ, ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ, ಎನ್ನ ಸ್ವಾಮಿ ನನ್ನ ಒಳಗೆ ಇರುವಂತ ಈ ಬಿಂಬನೇ ಎಲ್ಲರ ಒಳಗೇನು ಇದ್ದು ಅವರವರ ಒಳಗಿದ್ದು ಅವರವರ ಸ್ವಾಮಿ ಅಂದ್ರೆ ಏನಾಯ್ತು, ಸರ್ವಕ್ಕೆ ನಾವನೇ ಸ್ವಾಮಿ. ಎನ್ನ ಸ್ವಾಮಿ ನೀನು ಸರ್ವಸ್ವಾಮಿ ಭಿನ್ನರಹಿತ ಅಂದ್ರೆ ನನ್ನೊಳಗೆ ಈ ಗುಣವನ್ನ ವ್ಯಕ್ತ ಮಾಡ್ತಾ ಇನ್ನೊಬ್ಬರಲ್ಲಿ ಇನ್ನೊಂದು ಗುಣ ಅಂದ್ರೆ ಭಿನ್ನ ಭಿನ್ನವಾಗಿ ದೇವರಿದ್ದಾನಂದ ಇಲ್ಲ, ಭಿನ್ನರಹಿತ ಅವನಲ್ಲಿ ಭಿನ್ನತ್ವ ನಾನಾತ್ವ ಅಂಬೋದು ಅವನಲ್ಲಿ ಇಲ್ಲ, ಭಿನ್ನರಹಿತ ಅಖಿಲ ಜಗತ್ ಅಂತರ್ಯಾಮಿ. ನನ್ಗೆ ಅಂತರ್ಯಾಮಿ ಮಾತ್ರ ಇಲ್ಲ, ಈ ಜಗತ್ ಅಂದ್ರೆ ಜಗತ್ತಲ್ಲಿ ಇರುವಂತ ಎಲ್ಲರು. ಜಗತ್ ಎಂಬೋ ಶಬ್ದ ವಾಯುದೇವರನ್ನು ತಗೊಳ್ತೀವಿ, ಜಗತ್ ಎಂಬುದಕ್ಕೆ ಗಚ್ಚತೀತಿ ಜಗತ್ ಅಂತ ಬ್ರಹ್ಮಾಂಡ ತಗೊಳ್ತೀವಿ, ಇನ್ನೊಂದು ಅದನ್ನೇ ದೇಹವಾಗಿರುವಂತ ಬ್ರಹ್ಮದೇವರ ಮತ್ತು ದೇವ ಮತ್ತು ಜಗತ್ತಂಬೋ ಶಬ್ದ ವಾಯುದೇವರಿಗೇನೋ ಆಗತ್ತೆ. ಸೊ ಜಗದ ಅಂತರ್ಯಾಮಿ, ಸೊ ವಾಯುದೇವರಿಗೇನೋ ಆ ಜಗತ್ತಂದ್ರೆ ಇಡೀ ಭೂಲೋಕದಲ್ಲಿ ಇರುವಂತ ಎಲ್ಲರಿಗೇನು ಅವನೇ ನಿಯಾಮಕ ಅಂತರ್ಯಾಮಿ ಅಂತ ಅದು ಹೇಳಿದ್ದು ಬರುತ್ತೆ. ಹೀಗೆ ದೇವರನ್ನ ಬಿಂಬರೂಪನು ಈ ತರದಿ ಜಡ ಕೊಂಬಸುರ ಮೊದಲಾದ ಸುರರೊಳಗೆ ಇಂಬುಕೊಂಡಿದ ಚಂದಾಗಿ ಅವನು ಹೊಂದಾಣಿಕೆ ಮಾಡಿಕೊಂಡು ಚಂದಾಗಿ ಅಲ್ಲಿ ಇದ್ದಾನೆ ಕೊಂಡಿಹ ಎಂದರಿತು. ಈಗ ನಾವು ತಿಳ್ಕೊಂಡ್ರೆ ಏನಾಗತ್ತ, ತಿಳ್ಕೊಂಡು ನಾವು ಧರ್ಮಾರ್ಥ ಕಾಮಗಳ ಹಂಬಲಿಸಿ ಧರ್ಮಾರ್ಥ ಕಾಮನೆಗಳನ್ನು ಹಂಬಲಿಸಬೇಡ, ಅದನ್ನ ಬಯಸಬೇಡ. ಯಾ ಧರ್ಮಾರ್ಥ ಕಾಮಗಳನ್ನ ಬಯಸಬೇಡ. ಪುರುಷಾರ್ಥ ಪುರುಷನಿಂದ ಬಯಸುವಂಥದ್ದು ನಾಲ್ಕು ಅಂತ ಹೇಳುವಾಗ ಪುರುಷಾರ್ಥ ಅಂತ ಹೇಳ್ತೀವಿ, ಅದು ಹೇಳುವಾಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ. ಇಲ್ಲಿ ಧರ್ಮನ ಬಯಸಬೇಡ, ಅರ್ಥವನ್ನು ಬಯಸಬೇಡ, ಅದನ್ನ ನಾವು ದುಡ್ಡು ಸಂಪಾದಿಸ್ತೀವಿ ಅದನ್ನೂ ಬೇಡ, ಧರ್ಮನೂ ಬೇಡ ಅಂತ. ಇದು ಯಾವುದು ಅಂದ್ರೆ ಮೋಕ್ಷಕ್ಕೆ ವಿರುದ್ಧವಾದ ಧರ್ಮಗಳು. ಏನೇನೇ ಧರ್ಮ ಅಂದ್ರೆ ಲೌಕಿಕ ಪರವಾಗಿರುವಂತಹ ಧರ್ಮಗಳು ಎಷ್ಟೋ ಧರ್ಮಗಳು, ಒಂದೊಂದು ಧರ್ಮಗಳಿರುತ್ತೆ. ಒಂದು ಮೋಕ್ಷಕ್ಕೆ ಅನುಗುಣವಾಗುವಂಥದ್ದು, ಸೊ ಅದು ಮೋಕ್ಷದ ರೀತಿಯಿಂದ ಇರುವಂತಹ ಧರ್ಮಗಳು. ಮೋಕ್ಷಕ್ಕೆ ನಮ್ಗೆ ದುಡ್ಡು ಬೇಡ ಅಂತ ಹೇಳ್ತಾ ಇಲ್ಲ, ಧರ್ಮ ಬೇಡ ಅಂತ ಹೇಳ್ತಾ ಇಲ್ಲ. ಆ ನಮ್ಮ ಸಾಧನೆಗೆ ಉಪಯೋಗ ಆಗುವಂತ ಧರ್ಮ, ಆ ಧರ್ಮಗಳು ಎಲ್ಲವ ಮಾಡಬೇಕು, ಬಯಸಬೇಕು, ಮಾಡಬೇಕು. ಬಿಕಾಸ್ ಅಂದ್ರೆ ಮಾಡಬಾರದು ಅಂದ್ರೆ ಎರಡು ರೀತಿಯಿಂದ, ಒಂದು ಪ್ರಾಕೃತವಾದಂತ ಈ ಒಂದು ಧರ್ಮಗಳು, ಇದನ್ನ ಈ ಪ್ರಾಕೃತವಾದಂತ ಧರ್ಮಗಳನ್ನ ಅಂದ್ರೆ ನಶ್ವರವಾಗುವಂತ ಈ ಪ್ರಾಕೃತವಾಗುವಂತದ್ದಕ್ಕೆ ಅದನ್ನ ಬಯಸಬೇಡ ಅಂತ ಒಂದು ಹೇಳ್ತಾರೆ. ಇನ್ನೊಂದು ಏನೊಂದು ಧರ್ಮ ಅಂದ್ರೆ ಪ್ರಾಪಂಚಿಕ. ಪ್ರಾಕೃತ ಅಂದ್ರೆ ಏನು ಇಲ್ಲ, ಪ್ರಾಪಂಚಿಕ ಲೋಕಕ್ಕೆ ಸಂಬಂಧವಾದ ಧರ್ಮ. ಎಲ್ಲ ಧರ್ಮ ಅಂದ್ರೆ ದ ಕ್ವಾಲಿಟೀಸ್ ಅಂತ ತಗೊಳ್ಳೋದು, ರೈಟ್ ಅಂಡ್ ರಾಂಗ್ ಅಂಬೋದು. ರೈಟ್ ಅಂಡ್ ರಾಂಗ್ ಕೆಲವೊಮ್ಮೆ ಲೌಕಿಕ ರೀತಿಯಿಂದ, ಪ್ರಾಪಂಚಿಕವಾದ ಲೈಕ್ ರೈಟ್ ಅಂಡ್ ರಾಂಗ್ಗಳು ನಮ್ಗೆ ಇರತ್ತ. ಸೊ ಹಾಗೆ ಅದನ್ನ ನೀನು ಬಯಸಬೇಡ. ಅರ್ಥವನ್ನ, ಅರ್ಥ ಅಂದ್ರೆ ಏನ್ ಹೇಳ್ತಾನೆ, ಶಾಶ್ವತವಾದ ಸಂಪತ್ತು ಬೇರೆ, ಅಶಾಶ್ವತವಾದ ಸಂಪತ್ತು ಅದನ್ನ ನೀನು ಅದಕ್ಕಾಗ ನೀನು ಅದನ್ನ ಅದೇ ಸರ್ವಸ್ವ ಅಂತ ಅದನ್ನ ಬಯಸಬೇಡ. ಮೋಕ್ಷಕ್ಕೆ ವಿರುದ್ಧವಾದಂತ ಅದನ್ನ ಬಯಸಬೇಡ. ಮೋಕ್ಷಕ್ಕೆ ಸಹಾಯ ಆಗುವಂತ ಧರ್ಮ ಅರ್ಥ ಕಾಮ ಎಲ್ಲವೂ ಗ್ರಾಹ್ಯವೇ ಆಗತ್ತೆ, ಎಲ್ಲವೂ ಪುರುಷಾರ್ಥ ಆಗತ್ತೆ. ಇದು ಒಂದು ಅರ್ಥ. ಇನ್ನೊಂದು ಬಂದು ಧರ್ಮವನ್ನ ಧರ್ಮ ಅಂತಿಲ್ಲ, ದೇವರದ ಪ್ರೀತಿ ಅಂತ. ಸೊ ಅಲ್ಲಿ ಧರ್ಮ ಅರ್ಥ ಕಾಮ ಅಂತ ಬರುವಾಗ ದೇವರದ್ದು ಅಂತ, ಅದಕ್ಕೆ ಮೋಕ್ಷ ಇಲ್ಲಿ ಹೇಳಿಲ್ಲ. ಮೋಕ್ಷವನ್ನು ಬಯಸಬಾರ್ದು ಅಂತ ಯಾರು ಹೇಳಲ್ಲ. ಬಿಕಾಸ್ ಅದು ಜೀವದ ಸ್ವಾಭಾವಿಕವಾಗಿರುವಂತದ್ದು ಮೋಕ್ಷ. ಅದಕ್ಕೆ ಅನುಗುಣವಾದ ಧರ್ಮವೂ ಶ್ರೇಷ್ಠ, ಅದಕ್ಕೆ ಅನುಗುಣವಾದಂತ ಅರ್ಥ. ಅರ್ಥ ಅಂದ್ರೆ ಅದು ಅಪ್ರಯೋಜನ, ದುಡ್ಡು ಆ ದುಡ್ಡು ಅದು ಬೇಕು. ಕಾಮ ಮೋಕ್ಷ ಬೇಕು ಅಂಬೋ ಕಾಮ, ಇದು ಎಲ್ಲವೂ ಗ್ರಾಹ್ಯವೇ ಆಗತ್ತೆ. ಸೊ ಇದನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಈ ಧರ್ಮ ಆ ಪ್ರಾಪಂಚಿಕ ಧರ್ಮಾರ್ಥ ಕಾಮಗಳನ್ನ ಹಂಬಲಿಸಬೇಡ. ಅದಕ್ಕೆ ಅದನ್ನ ಅದೇ ಬೇಕು ಬೇಕು ಅಂತ ಅದನ್ನ ಹಿಂದೆ ನೀನು ಹೋಗಬೇಡ. ದೇವರಿಗೆ ಅಂತ ದೇವರ ತಾಟ ಬರಬೇಕು ಅಂತ ಅಂದ್ರೆ, ಇದು ಹೇಳುವಾಗಲು ಸ್ವದೇಹ ಪ್ರತಿಮಾ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಇರುವಂತ ಪ್ರತಿಮಾ ಅಂದ್ರೆ ಆ ಬಿಂಬರೂಪ. ಉಳಿದದ್ದೆಲ್ಲ ಇಲ್ಲಿ ಬಂದದ್ದೇನು ಅಂದ್ರೆ ಇನ್ನೊಂದು ರೀತಿ ಅಂತ ಹೇಳ್ತಾರೆ. ಇಲ್ಲಿ ಹೇಳಿರುವಂತ ಜಡ ಚೇತನ ಅಂತ ಹೇಳುವಾಗ ಅಧ್ಯಾತ್ಮ, ಅಧಿದೈವ, ಅಧಿಭೂತ, ಇದು ಎಲ್ಲರಲ್ಲಿ ಅದೇ ಟೋಟಲಿ ಓನ್ಲಿ ತ್ರೀ. ಅಧ್ಯಾತ್ಮ ಅಂದ ನಮ್ಮ ನಮ್ಮ ದೇಹ ಮನಸ್ಸು ಮುಂತಾದ ಆಗತ್ತೆ ಒಂದು ವಿವಕ್ಷೆಯಿಂದ. ಅಲ್ಲಿ ಇರುವಂತ ದೇವರು ಅದು ಅಧಿದೈವ ಆಗತ್ತೆ. ಅಧಿಭೂತ ಅಂದ ನಮ್ಮನ್ನ ಸುತ್ತಿ ಇರುವಂತ ವಸ್ತುಗಳು, ಇಷ್ಟೇ ಇರೋದು. ಇಲ್ಲಿ ಒಂದೊಂದು ಡಿಫ್ರೆಂಟ್ ಅಧಿಷ್ಠಾನಗಳು. ಇಲ್ಲಿ ಇರುವಂತ ಭಗವಂತನೇ ನಮ್ಮ ಒಳಗಿದ್ದಾನೆ, ಸ್ವದೇಹದಲ್ಲಿ, ಸ್ವದೇಹ ಪ್ರತಿಮೆಯಲ್ಲಿ ಅವನು ಇದ್ದಾನೆ ಅಂತ ಚಿಂತನೆ ಮಾಡಿ, ಹೀಗೆ ಮಾಡುವಾಗ ಅವನಿಗೆ ಪ್ರಿಯವಾದದ್ದನ್ನ ಮಾಡಬೇಕು, ಅವನಿಗೆ ಅಪ್ರಿಯವಾದದ್ದು ಯಾವುದನ್ನು ಆ ಒಂದು ಪ್ರಾಪಂಚಿಕದಲ್ಲಿ ನಾವು ಮುಳುಗಬಾರದು ಅಂತ. ಧರ್ಮಾರ್ಥ ಕಾಮಗಳನ್ನ ಹಂಬಲಿಸೋದು ಅಂದ್ರೆ ನಮ್ಗೆ ಇದಕ್ಕೆ ಇನ್ನೊಂದು ಏನು ಅಂದ್ರೆ, ಸೊ ನಾವು ಏನು ಬಯಸಬಾರ್ದು. ನಾವು ಕೆಲಸಕ್ಕೆ ಹೋದ್ರೆ ಅಲ್ಲಿ ದುಡ್ಡುನು ಏನೋ $1,000 ಕೊಡ್ತಾರೆ, $2,000 ಬೇಕು ಅಂತನೂ ಬಯಸಬಾರ್ದು. ಆಂಬಿಷನ್ ಅದು ಇರಬಾರದು. ಅಂದರೆ ಪ್ರಯತ್ನ ಅದು ಇರಬಾರದು ಅಂತ ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಬಿಕಾಸ್ ದೇವರು ನಮಗೆ ಕೊಟ್ಟ ಬುದ್ಧಿಯನ್ನು ಬಯಸಿ ನಾವು ಅದಕ್ಕೆ ನಮ್ಮಲ್ಲಿ ಇರುವಂತಹ ಪ್ರಯತ್ನ ಮಾಡ್ತೀವಿ ಗಳಿಸ್ತೀವಿ ಅದು ತಪ್ಪು ಅಂತ ಹೇಳ್ತಾ ಇಲ್ಲ. ಅದೇ ಸರ್ವಸ್ವ ಅಂತ ಆ ದೇವರನ್ನ ಮರೆತು ದೇವರನ್ನ ಬಿಟ್ಟು ಅದೇ ಸರ್ವಸ್ವ ಅಂತ ಅದೇ ಅಶಾಶ್ವತವನ್ನ ಶಾಶ್ವತ ಅಂತ ತಿಳ್ಕೊಂಡ್ರೆ ಅದು ಒಂದು ಭ್ರಾಂತಿ ಆಗ್ಬಿಡುತ್ತೆ. ಸೊ ಹಾಗೆ ಹೋಗಬೇಡ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಪ್ರಾಪಂಚಿಕ ಎಂಬ ಶಬ್ದವನ್ನು ವ್ಯಾಖ್ಯಾನಕಾರರು ಬಳಸ್ತಾರೆ. ಪ್ರಾಪಂಚಿಕವಾಗಿ ಇರುವಂತದ್ದಲ್ಲಿ ಮುಳುಗಬೇಡ, ಸಂಬಲಿಸಿ ಅನುದಿನದಿ. ಮತ್ತೆ ಏನು ಮಾಡಬೇಕು ಅಂದ್ರೆ ನಮ್ಮ ನಮ್ಗೆ ದೇವರು ಕೊಟ್ಟ ಪ್ರಯತ್ನ, ದೇವರು ನಮ್ಮಲ್ಲಿ ಇಟ್ಟಿರುವಂತಹ ಧರ್ಮಗಳು, ದೇವರ ಸಂಕಲ್ಪ ಇದು ತಿಳ್ಕೊಂಡ ಇದು. ಇದಕ್ಕೆ ಇನ್ನೊಂದು ಪ್ರಮಾಣ ಕೊಡ್ತಾರೆ 4ನೇ ಸ್ಕಂದದಲ್ಲಿ ಭಾಗವತದಲ್ಲಿ ನಾರದರು ಒಂದು ಧ್ರುವರಾಜನಿಗೆ ಅದನ್ನೇ ಹೇಳ್ತಾರೆ. ಅವರು ಹೇಳುವಾಗ ಅಲ್ಲಿ ಹೇಳ್ತಾರೆ ದೇವರ ಈ ಒಂದು ಭಗವಂತನ ವ್ಯಾಪಾರ ಅಂತ. ಭಗವಂತನ ವ್ಯಾಪಾರವನ್ನ ತಿಳ್ಕೊಂಡು ಒಬ್ಬೊಬ್ಬರಿಗೇನು ಅವರವರ ಕರ್ಮಾನುಸಾರವಾಗ ದೇವರು ಮಾಡ್ತಾನೆ ಅಂತ ಅವರ ವ್ಯಾಪಾರವನ್ನ ತಿಳ್ಕೊಂಡು ಇದು ಅವನ ಸಂಕಲ್ಪ ಅಂತ ಏನು ನಮ್ಗೆ ಸಿಕ್ಕತ್ತೋ ಅಂದ್ರೆ ನಾವು ನಮ್ಮ ಪ್ರಯತ್ನ ಮಾಡಿ ನಮಗೆ ಕೊಟ್ಟ ಬುದ್ಧಿ ಎಲ್ಲವನ್ನು ಬಳಸಿ ದೇವರು ಕೊಟ್ಟ ದೇವರ ಪ್ರಜ್ಞೆಯಿಂದ ಮಾಡಿ ಕರ್ಮದ ಫಲತ್ಯಾಗ ಫಲದ ತ್ಯಾಗ ಅಂದ್ರೆ ಫಲದಲ್ಲಿ ಇರುವಂತ ಸ್ನೇಹವನ್ನ ಎಕ್ಸೆಸಿವ್ ಅಟ್ಯಾಚ್ಮೆಂಟ್ ಇದೆಲ್ಲ ಅದನ್ನ ತ್ಯಾಗ ಮಾಡ್ಬೇಕು. ಅದು ಹೇಗಾಗತ್ತೆ? ಏನು ದೇವರು ಕೊಟ್ಟದ್ದು ಏನು ಕೊಟ್ರನು ಅದನ್ನ ದೇವರ ಮಹಾಪ್ರಸಾದ ಏನಾಗತ್ತೋ ಕಷ್ಟ ಸುಖ ಏನು ಕಷ್ಟ ಕೊಡುವನು ದೇವನೇ, ಸುಖವನ್ನ ಕೊಡುವನು ದೇವನೇ. ಸೊ ಕಷ್ಟವೂ ದೇವರ ಪ್ರಸಾದ ಸುಖವೂ ದೇವರ ಪ್ರಸಾದ ಅಂತ ತಗೋಬೇಕು. ಅಂದ್ರೆ ಕಷ್ಟ ದೇವರ ಪನಿಷ್ಮೆಂಟ್ ಅಂತ ಯಾಕೆ ತಗೋಬಾರ್ದು ಅಂದ್ರೆ ನಾವು ಹಿಂದೆ ಮಾಡಿದ್ದಕ್ಕೆ ದೇವರು ಕೊಟ್ಟಿದ್ದಾನೆ ಇದು, ಅದಕ್ಕೆ ಪ್ರಸಾದ ಅಂತ ತಕೊಳ್ಳೋದು. ಅದನ್ನಿಂದ ನಾವು ತಪ್ಪಾಯ್ತು ಅಂತ ನಾವು ವಿ ಹ್ಯಾವ್ ಟು ರಿಯಲೈಸ್ ದಟ್ ಅದನ್ನ ತಗೊಳ್ಳೋದು. ಸೊ ದೇವರು ಕೊಟ್ಟದ್ದು ಇದು ದೇವರ ಸಂಕಲ್ಪ ದೇವರ ಪ್ರಸಾದ ಅಂತ ಅಂತ ತಿಳ್ಕೊಂಡು ನಾವು ಬಂದು ಸಂತೋಷದಿಂದ ಜ್ಞಾನಿಗಳು ಅದನ್ನ ಸ್ವೀಕಾರ ಮಾಡ್ತಾರೆ ಅಂತ ಅಲ್ಲಿ ಧ್ರುವನಿಗೆ ನಾರದರು ಹೇಳ್ತಾರೆ. ಅದನ್ನೇ ಧರ್ಮಾರ್ಥ ಕಾಮಗಳ ಹಂಬಲಿಸಿ ಅನುದಿನದಿ ವಿಶ್ವ ಕುಟುಂಬಿ. ಯಾಕೆ ಹೇಗೆ ಇದು ಚಿಂತನೆ ಮಾಡೋದು ಅಂದ್ರೆ ಅಲ್ಲಿ ವಿಶ್ವ ಕುಟುಂಬಿ ಅಂತ ಯೋಚನೆ ಮಾಡ್ಬೇಕು. ಅಂದ್ರೆ ಇದು ನಮ್ಮ ನಮ್ಮ ಮನೆಗಳು ಹೇಗಿದೆಯೋ ಹಾಗೆ ಇದು ದೊಡ್ಡ ಮನೆ, ಬ್ರಹ್ಮಾಂಡಂ ವರಮಂದಿರಂ ಅಂತ ಹೇಳಿದ್ರೆ ದೊಡ್ಡ ಬ್ರಹ್ಮಾಂಡ ಅಂಬೋ ಮನೆ ದೇವರದು. ದೇವರೇ ತಂದೆ, ಆ ತಂದೆಯ ಮಕ್ಕಳು ನಾವು ಎಲ್ಲರೂ. ದೇವರಿಂದಲೇ ಹುಟ್ಟಿದ್ದವರು, ದೇವರ ಅನುಗ್ರಹದಿಂದಲೇ ಈ ಜನ್ಮ ನಮ್ಗೆ ಬಂದು ಒದಗಿದ್ದು ದೇವರು ಕೊಟ್ಟದ್ದು. ನಮ್ಮ ಕರ್ಮಕ್ಕೆ ಅನುಗ್ರಹವಾಗಿ ದೇವರು ಕೊಟ್ಟದ್ದು. ಸೊ ಇದು ಕುಟುಂಬ, ಇದು ಒಂದು ಕುಟುಂಬದಲ್ಲಿ ಒಳ್ಳೆಯವರು ನಮ್ಮ ಜೊತೆಲಿ ಹುಟ್ಟಿದವರು ಒಳ್ಳೆಯದು ಮಾಡ್ತಾರೆ ಕೆಟ್ಟದ್ದು ಮಾಡಿದ್ರೆ ಎಲ್ಲಾ ತರದ್ದು ಇರ್ತಾರೆ. ಹಾಗೇನೆ ಈ ಒಂದು ದೊಡ್ಡ ಕುಟುಂಬ ದೇವರ ಎಲ್ಲರೂ ದೇವರ ಮಕ್ಕಳು, ಇವರಲ್ಲಿ ಅನೇಕ ರೀತಿಯಾಗಿರ್ತಾರೆ. ಸೊ ವಿಶ್ವ ಕುಟುಂಬಿ ಅಂದ್ರೆ ಒಂದು ಕುಟುಂಬಕ್ಕೆ ತಂದೆಯಾದವನು ಏನು ಮಾಡ್ತಾನೆ, ತಂದೆಯಾದವನು ಏನು ಬೇಕು ಮಕ್ಕಳಿಗೆ, ಏನು ಬೇಕು ಯಾವ ಕಾಲದಲ್ಲಿ ಹೇಗೆ ಬೇಕು ಎಷ್ಟು ಕೊಡಬೇಕು, ತಂದೆ ಕೊಟ್ಟು ರಕ್ಷಣೆ ಮಾಡ್ತಾನೆ ನೋಡ್ಕೊಳ್ತಾನೆ ಎಲ್ಲವೂ ಮಾಡ್ತಾನೆ. ಹಾಗೇನೆ ಈ ಒಂದು ವಿಷಯ ನಿಜವಾದ ಕುಟುಂಬ ದೇವರ ಎಲ್ಲರೂ ಮಕ್ಕಳು, ದೇವರು ತಂದೆ, ತಂದೆಯಾದವನು ನೋಡ್ಕೊಳ್ತಾನೆ ವಿಶ್ವ ಕುಟುಂಬಿ. ತಂದೆಯಾದವನಿಗೆ ಯಾರ್ಯಾರಿಗೆ ಎಷ್ಟೆಷ್ಟು, ತಾಯಿಗೆ ಗೊತ್ತಲ್ಲ, ತಾಯಿ ತಂದೆಯರಿಗೆ ಮಗುಗೆ ಎಷ್ಟು ಜೀರ್ಣ ಆಗುತ್ತೋ ಅಷ್ಟೇ ಕೊಡ್ತಾರೆ ಆ ತಾಯಿ. ಹಾಗೇನೆ ದೇವರು ನಮ್ಗೆ ಕೊಟ್ಟದ್ದು ಇಷ್ಟೇ ಕೊಟ್ಟಿದ್ದಾನಲ್ಲ ನಮ್ಗೆ ಅಂದ್ರೆ ಅದಕ್ಕೆ ಹೇಳ್ತಾರೆ. ಅದಕ್ಕೆ ಇದು ಈಶಾವಾಸ್ಯದಲ್ಲಿನೂ ಬರುತ್ತೆ, ತೇನ ತೆಕ್ತೇನ ಭುಂಜೀತ, ದೇವರು ಎಷ್ಟು ಕೊಟ್ಟಿರ್ತೇನ ಭಗವಂತೇನ ತೇನ ತೆಕ್ತೇನ, ದೇವರು ಕೊಟ್ಟದ್ದನ್ನ ಉಣ್ಣು ದೇವರ ಪ್ರಸಾದ ಅಂತ ಉಣ್ಣು ಅಂತ ಅಲ್ಲಿನೂ ಬರುತ್ತೆ. ತೃಪ್ತಿ ಬೇಕು ದೇವರು ಇಷ್ಟು ಇವತ್ತು ಕೊಟ್ಟಿದ್ದಾನಂದ್ರೆ ದಿಸ್ ಇಸ್ ವಾಟ್ ಐ ವಾಂಟ್ ದಿಸ್ ಇಸ್ ವಾಟ್ ಹಿ ಹ್ಯಾಸ್ ಗಿವನ್ ಇಟ್ ಇಸ್ ಪ್ರಸಾದ ಅಂತ ಅದಕ್ಕೆ ಹೇಳ್ತಾರೆ. ವಿಶ್ವ ಕುಟುಂಬಿ ಯಾಕಂದ್ರೆ ತಂದೆ ಕೊಡ್ತಾನಲ್ಲ, ಇವನ ತಂದೆ ನಮ್ಗೆ ಎಷ್ಟು ಬೇಕು ಅವನಿಗೆ ಗೊತ್ತಿದೆ ಅದಕ್ಕೆ ಕೊಡ್ತಾನೆ ಅವನು ದಿನದಿ. ವಿಶ್ವ ಕುಟುಂಬಿ ಏನು ಕೊಟ್ಟಿದ್ದಾನೆ, ಕೊಟ್ಟ ಕಣಾನ್ನ ನಮ್ಗೆ. ಕಣಾನ್ನ ಅಂದ್ರೆ ಆ ಒಂದು ಕಣಾನ್ನ ಅಂದ್ರೆ ಹೇಳ್ತೀವಲ್ಲ ವಾಟ್ ಯು ಕಾಲ್ ನುಚ್ಚು, ಸ್ಮಾಲ್ ಸ್ಮಾಲ್ ಗ್ರೈನ್ ನುಚ್ಚು ಅಂತ ಹೇಳ್ತೀವಲ್ಲ, ಇಷ್ಟೇ ಅಂದ್ರೆ ಒಂದು ಅಲ್ಪ ಸ್ವಲ್ಪವೇ ಕೊಟ್ಟಿದ್ದಾನೆ. ಏನಿದು ಕೊಟ್ಟಿದ್ದಾನೆ ಅಂದ್ರೆ ಅನ್ನ ಅಂದ್ರೆ ಇಲ್ಲಿ ಬರೀ ಊಟ ಮಾಡುವಂತ ಅನ್ನವನ್ನೇ ಹೇಳಲ್ಲ, ಜ್ಞಾನ ಅನ್ನವನ್ನೇ ಹೇಳ್ತಾರೆ. ನಮ್ಗೆ ದೇವರು ಕೊಟ್ಟಿದ್ದಾನೆ, ಎಲ್ಲವೂ ಕೊಟ್ಟಿದ್ದಾನೆ. ಜ್ಞಾನ ಇಲ್ಲಿ ಮುಖ್ಯವಾಗಿ ತಗೊಳ್ಳೋದು ಜ್ಞಾನ. ಜ್ಞಾನ ಚೂರ್ಣರು ನಮ್ಗೆ ದೇವರು ಇದ್ದಾನೆ ಅಂಬೋದು, ದೇವರು ದೊಡ್ಡವ ಅಂಬೋದು. ಇಷ್ಟಿಷ್ಟೇ ನಮ್ಗೆ ಕೊಟ್ಟಿದ್ದಾನೆ, ಇಷ್ಟಿಷ್ಟೇ. ಆ ಜ್ಞಾನನೂ ಕೊಟ್ಟಿದ್ದಾನಲ್ಲ ನಮ್ಗೆ, ಅದು ದೇವರ ಪ್ರಸಾದ ಅಂತ ಸಂತೋಷ. ಅಂದ್ರೆ ಸಂತೋಷ ಇಸ್ ನಾಟ್ ಇಷ್ಟು ನಾನು ಕೊಟ್ಟಿದೆ ಇದು ಸಾಕಪ್ಪ, ಹಾಗಲ್ಲ. ಇದು ದೇವರು ಕೊಟ್ಟ ಪ್ರಸಾದ ಅಂತ ಅವನು ಎಷ್ಟು ಕೊಟ್ಟಿದ್ದಾನ. ಜ್ಞಾನ ಆಗಲಿ, ದ್ರವ್ಯಗಳಾಗಲಿ, ಏನೇ ನಮ್ಮ ರಿಲೇಟಿವ್ಸ್ ಆಗಲಿ, ಎಲ್ಲವೂ ದೇವರು ಕೊಟ್ಟಿದ್ದ ವಸ್ತು. ಇದು ದೇವರದು, ದೇವರು ಕೊಟ್ಟಿದ್ದು ಮಾತಲ್ಲ. ಈ ಜ್ಞಾನ ಆ ದೇವರ ದೇವರದ್ದು ಅಂದ್ರೆ ದೇವರ ಜ್ಞಾನ ಇದಲ್ಲ, ದೇವರ ಅಧೀನವಾಗಿರುವಂತ ಜ್ಞಾನ. ದೇವರ ಅಧೀನವಾದದ್ದು ಎಲ್ಲ ನನ್ನ ಅಧೀನ ಅಲ್ಲ, ದೇವರ ಅಧೀನವಾದದ್ದು. ದೇವರು ಅದನ್ನು ನನ್ನಲ್ಲಿ ಇಟ್ಟು ನಮ್ಗೆ ಆ ಮೋಕ್ಷ ಸಾಧನೆಯನ್ನ ಮಾಡಿಸ್ತಾನಂತ. ಕೊಟ್ಟ ಕಣಾನ್ನ ಕುಚ್ಚಿದ ಕಂಬಳಿ, ಕುಚ್ಚಿದ ಕಂಬಳಿ ಅಂದ್ರೆ ನಮ್ಗೆ ದೇವರು ಕೊಟ್ಟ. ಇದಕ್ಕೆ ಏನ್ ಹೇಳ್ತಾರೆ, ಜ್ಞಾನ ಇದಕ್ಕೆ ಕಣಾನ್ನ ಕಂಬಳಿ ಎಂಬುದು, ಕಂಬಳಿ ಎಂಬುದಕ್ಕೆ ಭಕ್ತಿ ಅಂತ ಕೆಲವರು. ಜ್ಞಾನ ಭಕ್ತಿ ಕೊಟ್ಟಿದ್ದಾನೆ ಅಂತ ಕೆಲವರು. ಕೆಲವರು ಬಂದು ಇನ್ನೊಂದು ಅರ್ಥ ಅಂದ್ರೆ ಕಣಾನ್ನ ಅಂದ್ರೆ ನುಚ್ಚನಂತೆ ನಮ್ಗೆ ದೇವರ ಬಗ್ಗೆ ಇರುವಂತ ಜ್ಞಾನ ಭಕ್ತಿ ಒಂದಾಗಿ ಇಟ್ಕೊಳ್ತದೆ. ಜ್ಞಾನ ಭಕ್ತಿ ಇದೆ. ಮತ್ತು ಕಂಬಳಿ ಅಂದ್ರೆ ಕಂಬಳಿ, ಆ ಕಂಬಳಿ ದೇವರು ಕೊಟ್ಟಿದ್ದಾನೆ, ವಸ್ತ್ರ ಕೊಟ್ಟಿದ್ದಾನೆ ನಮ್ಗೆ. ವಸ್ತ್ರ ಅಂಬೋದು ಏನು, ನಮ್ಮನ್ನ ರಕ್ಷಣೆ ಮಾಡೋದು. ಇದು ಒಂದು ರೀತಿಯಿಂದ ನಮ್ಗೆ ಊಟ ತಿಂಡಿ ಒಳಗೆ ಹೋಗಿ ಒಳಗೆ ನಮ್ಮನ್ಗೆ ಹಸಿವೆ ಬಾಯಾರಿಕೆ ಇದೆಲ್ಲ ಹೋಗಲಾಡಿಸಿ ನಮ್ಗೆ ಪುಷ್ಟಿಯನ್ನ ಕೊಟ್ಟು ನಾವು ಬೆಳಿಲಕ್ಕೆ ಕಾರಣವಾಗತ್ತೆ. ಹೊರಗೆ ಇರುವಂತ ವಸ್ತ್ರ ನಮ್ಗೆ ಮಾನ ರಕ್ಷಣೆ ಆಗಿರತ್ತೆ. ಸೊ ಇಲ್ಲಿ ಏನು ರಕ್ಷಣೆ ಸಿಕ್ಕತ್ತೆ ಅಂದ್ರೆ ಜ್ಞಾನ ಅಂಬೋದು ಕುಸಿದ ಕೊಟ್ಟ ಕಣ ಅನ್ನ ಅಂಬೋದು ಅನ್ನ, ಅನ್ನಂ ಅಂಬೋದಕ್ಕೆ ಜ್ಞಾನ ಅನ್ನ. ಅನ್ನಂ ಬ್ರಹ್ಮೇತಿ ವಿಜಾನ ಅಂತ ಹೇಳ್ತಾರಲ್ಲ, ಅದು ಬ್ರಹ್ಮನ ಬಗ್ಗೆ ಇರುವಂತ ಜ್ಞಾನ. ಕಂಬಳಿ ಎಂಬುದು ನಮ್ಗೆ ರಕ್ಷಣೆ ಯಾವ್ದು ಅಂದ್ರೆ ಆ ಜ್ಞಾನ ನಮ್ಗೆ ಬಂದಿದೆ ಅಂತ ಅನ್ಕೊಳ್ಳಿ. ದೇವರೇ ದೊಡ್ಡವ, ದೇವರು ಸರ್ವೋತ್ತಮ, ಈ ಜ್ಞಾನ ನಮ್ಗೆ ಬಂದಿದೆ. ಬಂದ ಜ್ಞಾನ ಈ ಕ್ಷಣದಲ್ಲಿ ಇದೆ, ನೆಕ್ಸ್ಟ್ ಕ್ಷಣ ಅದು ಹೊರಟೋಗ್ಬಹುದು. ಹೊರಟ ಹೋಗದಂತೆ ರಕ್ಷಣೆ ಮಾಡೋದು ಯಾವ್ದು ಅಂದ್ರೆ ಯುಕ್ತಿ ಅಂತ ಹೇಳ್ತಾರೆ. ಯುಕ್ತಿಗಳು, ಆ ಲಾಜಿಕ್ ಅಂಡ್ ರೀಸನಿಂಗ್, ಅದು ಮನುಷ್ಯನಿಗೆ ದೇವರು ಇಟ್ಟಿದ್ದು. ಆ ಲಾಜಿಕ್ ಅಂಡ್ ರೀಸನಿಂಗ್ ಮೂಲಕವಾಗಿ ಆ ಬಂದ ಜ್ಞಾನ ರಕ್ಷಣೆ ಆಗುತ್ತೆ, ಹಾರಿ ಹೋಗದಂತೆ ರಕ್ಷಣೆ ಆಗೋದು. ಅದಕ್ಕೆ ಜಿಜ್ಞಾಸ ಅಂತಾನೂ ಕರೀತಾರೆ. ಈ ಜಿಜ್ಞಾಸ, ಲಾಜಿಕ್, ರೀಸನಿಂಗ್ ಈ ತರ ಇರೋದು ಆ ಒಂದು ಕಂಬಳಿ. ಕಂಬಳಿ ಹೇಗಿದೆ, ಹರಕು ಮುರುಕಾಗಿದೆ. ನಮ್ಗೆ ಇರುವಂತ ಲಾಜಿಕ್ ರೀಸನಿಂಗ್ ಇದು ಚೂರು ಚಾರೇ ಇದೆ. ಬಂದ ಜ್ಞಾನವು ಚೂರು ಚಾರು, ಅದನ್ನ ರಕ್ಷಣೆ ಮಾಡೋ ಈ ಕಂಬಳಿಯನ್ನು ಚೂರು, ವಸ್ತ್ರನ ಚೂರು ಚಾರು. ಅದೂ ಸೌಭಾಗ್ಯ, ದೇವರು ಇದನ್ನ ಕೊಟ್ಟಿದೆ. ಇದನ್ನ ಕೊಡದೇ ಇದ್ರೆ ಎಷ್ಟೋ ಜನಕ್ಕೆ ದೇವರು ಇದ್ದಾನೆ ಎಂಬುದರಲ್ಲಿ ನಂಬಿಕೆನೂ ಬರೋದಿಲ್ಲ. ನಮ್ಗೆ ಎಲ್ಲಿಂದ ಈ ನಂಬಿಕೆ ಬರುತ್ತೆ? ಏನೋ ಒಂದು ಟು ಸ್ಟಾರ್ಟ್ ವಿತ್ ಹೇಳೋದು, ಟು ಸ್ಟಾರ್ಟ್ ವಿತ್ ಏನೋ ದೊಡ್ಡವರು ಹೇಳ್ತಾರೆ ಅಂಬೋ ಒಂದು ನಂಬಿಕೆ, ಹೈಪೋಥಿಸ್. ಅದು ಇಟ್ಟುಕೊಂಡು ನಾವು ಮುಂದಕ್ಕೆ ಹೋಗ್ತೇವೆ. ಮುಂದಕ್ಕೆ ಅದು ಸಸ್ಟೈನ್ ಆಗಬೇಕು ಅಂದ್ರೆ ಅದಕ್ಕೆ ಆ ಯುಕ್ತಿ, ಲಾಜಿಕ್, ರೀಸನಿಂಗ್ ಈ ಶಾಸ್ತ್ರದಿಂದ ಬರುವಂತದ್ದು. ಇದನ್ನ ಕಂಬಳಿ, ಇದೇ ನಮ್ಗೆ ರಕ್ಷಣೆ ಮಾಡೋದು. ಸೊ ಜ್ಞಾನ ಅಂಬೋದು ಜ್ಞಾನ ಅನ್ನ, ಜ್ಞಾನದ ಅನ್ನ ಆಗತ್ತೆ ನಮ್ಗೆ. ದೇವರ ಬಗ್ಗೆ ಇರುವಂತ ಜ್ಞಾನ ಅಂಬೋದು ಅನ್ನ ಆಗತ್ತೆ. ಅನ್ನಂ ಬ್ರಹ್ಮ ಅಂತ ಹೇಳ್ತಾರಲ್ಲ, ಹಾಗೆ ಅದೇ ದೇವರ ಬಗ್ಗೆ, ಬ್ರಹ್ಮನ ಬಗ್ಗೆ ಇರುವಂತ ಜ್ಞಾನ. ಅದನ್ನ ರಕ್ಷಣೆ ಮಾಡೋದು ಯುತಿಗಳು, ಯುತಿಯಿಂದ ಅದಕ್ಕೆ ರಕ್ಷಣೆ ಆಗತ್ತೆ. ಸೊ ಇದಕ್ಕೆ ಯುತಿಯ ಬಲ. ಇದಕ್ಕೆ ದೇವತಾ ಪರವಾಗಿ ಹೇಳುವಾಗ ಹೇಳ್ತಾರೆ, ಅನ್ನ ಅಂಬೋದು ಅನಿರುದ್ಧನಿಂದ ಆಗತ್ತೆ. ಅನ್ನ ಕೊಟ್ಟು ಅವನು ನಮ್ಗೆ ಆ ಒಂದು ತೃಪ್ತಿಯನ್ನ ಕೊಡ್ತಾನೆ ದೇವರು. ಅನ್ನ ಕೊಟ್ಟು ನಮ್ಗೆ ತೃಪ್ತಿ ಆಗತ್ತೆ. ಬೇರೆ ಏನು ಏನೇ ಕೊಟ್ರು, ದುಡ್ಡು, ಕಾಸು, ಬಟ್ಟೆ, ಏನೇ ಕೊಡಿ, ಭೂದಾನ, ಏನ್ ಮಾಡ, ಇನ್ನೂ ಸ್ವಲ್ಪ ಬೇಕು, ಇನ್ನೂ ಸ್ವಲ್ಪ ಬೇಕು ಅಂತ. ಅದೇ ಅನ್ನ ಹಾಕಿದ್ರೆ, ಅದಕ್ಕೆ ಅನ್ನ ಪೂರ್ತಿ ಹಾಕಿದ್ರೆ, ಹೊಟ್ಟೆ ತುಂಬಾ ಅನ್ನ ಹಾಕಿದ, ತೃಪ್ತಿ ಆಯ್ತು, ಸಾಕು ಅಂತ. ಅವಾಗ ದಟ್ ಟೈಮ್ಗೆ ಸಾಕು ಅಂತ ಅನ್ಸೋದು. ಅದು ಅನ್ನದಿಂದಲೇ ಆ ಒಂದು ತೃಪ್ತಿ ನಮ್ಗೆ ಬರುತ್ತೆ. ಆಮೇಲೆ ಬಲ, ಬಲ ಅಂಬೋದು ಪ್ರವಾಹವಾಯು ಅಂತ ಹೇಳಿ ಅನ್ನಕ್ಕೆ ಅನಿರುದ್ಧ ಹೇಳಿದೆ. ಬಲಕ್ಕೆ ಪ್ರವಾಹವಾಯು, ಇದು ಏನು ಬಲ, ಆತ್ಮಬಲ. ಆತ್ಮಬಲ ಹಾಗೆ ಆ ದೇವರಿದ್ದ, ಇದು ಲಾಜಿಕ್ ಅಂಡ್ ರೀಸನಿಂಗ್ ಇಂದ ಬರೋದು. ಇದು ಎರಡು. ಸೊ ನಮ್ಗೆ ಇದು ಅನ್ನ ಕೊಟ್ಟಿದ್ದಾನೆ,
ಅಂತದ್ದು, ಮತ್ತು ನಮ್ಗೆ ರಕ್ಷಣೆಗೆ ಮಾನ ರಕ್ಷಣೆಗೆ ಬಟ್ಟೆ ಕೊಟ್ಟಿದ್ದಾನೆ, ಹೀಗೆ ಒಂದು ಚಿಕ್ಕ ಸಣ್ಣ ಪುಟ್ಟ ಲೆವೆಲ್ಲಿ ಒಂದು ಚಿಂತನೆ ಆದರೆ, ಇನ್ನೂ ದೊಡ್ಡ ಲೆವೆಲ್ಲಿ ನಮಗೆ ಈ ತಾರತಮ್ಯ ಕ್ರಮೇಣ ದೇವರು ಒಂದು ಪ್ರವಾಹ ಜ್ಞಾನನ್ನ ಮತ್ತು ಯುಕ್ತಿ ಅಂತ ಲಾಜಿಕ್ ಅಂಡ್ ರೀಸನಿಂಗ್ ಅಂಬೋದು, ಆದ್ರೆ ಅದಕ್ಕೆ ಅಭಿಮಾನಿ ದೇವತೆಗಳಾದಂತಹ ಬಲ ಅಂದ್ರೆ ಯುಕ್ತಿ ಬಲ ಅಂಬೋದಕ್ಕೆ ಪ್ರವಾಹನನ್ನ, ಮತ್ತು ಅನ್ನಕ್ಕೆ ಬಂದು ಅನಿರುದ್ಧನನ್ನ, ನಿರುದ್ಧ ಅಂದ ದೇವರ ರೂಪ, ನಿರುದ್ಧ ಇಲ್ಲ ಕಕ್ಷತಾರ್ಥಮ್ಯ ಸಂಧಿಯಲ್ಲಿ ಬರುವಂತಹ ಅನಿರುದ್ಧ. ಸೊ ಹೀಗೆ ದೇವರು ನಮ್ಗೆ ಕೊಟ್ಟದನ್ನೇ, ಇದನ್ನೇ ಸೌಭಾಗ್ಯ ಎಂದು ಅದಕ್ಕೆ ಹೇಳ್ತಾರೆ. ಅಂಬಲಿಸ ಅನುದಿನದಿ ವಿಶ್ವ ಕುಟುಂಬಿ ಕೊಟ ಕಣಾನ ಕುಚಿತ ಕಂಬಳಿಯೇ ಸೌಭಾಗ್ಯ, ಇದು ದೇವರು ನಮ್ಗೆ ಕರುಣಿಸಿದ್ದಾರೆ, ಇದೇ ನಮ್ಮ ಭಾಗ್ಯ ಎಂದು ಎಂದು ಅವನ ಅಂಗ್ರಿಗಳ ಭಜಿಸು ತಿಳ್ಕೊಂಡು ಏನ್ ಮಾಡಬೇಕು ಅಂದ್ರೆ ಅವನ ಪಾದಗಳನ್ನ ಭಜನೆ ಮಾಡಿ. ಯಾಕೆ ಸುಮ್ಮನೆ ಸುಮ್ಮನೆ ಪಾದವನ್ನ ಭಜನೆ ಮಾಡು, ಏನು ಕೈಯನ್ನ ಭಜನೆ ಮಾಡು ಅಂತ ಹೇಳ್ಬೋದು, ಪಾದವನ್ನ ಭಜನೆ ಮಾಡು, ಯಾಕೆ ಪಾದ ಪಾದ ಅಂತಾರೆ ಅಂದ್ರೆ, ಪಾದ ಅಂಬೋದಕ್ಕೆ ಸ್ವರೂಪ ಅಂಬೋ ಅರ್ಥವು ಒಂದು ಬರತ್ತ ಅಂತ ಒಂದು, ಇನ್ನೊಂದು ಒಂದು ಪಾದ ಅಂಬೋದು ಇಟ್ ಈಸ್ ಇಂಡಿಕೇಟಿವ್ ಆಫ್ ದಾಸತ್ವ. ಪಾದ ಕೆಳಗೆ ನಮಸ್ಕಾರ ಎಲ್ಲ ಮಾಡೋದು ಪಾದ ಅಂದ್ರೆ ಅವನು ನಮ್ಮ ಅಡಿಯಲ್ಲಿ ಇರೋದು ಅಂತ, ಅಡಿಯಲ್ಲಿ ಇರೋದು ಅಂದ್ರೆ ನಮ್ಮ ದಾಸ ಅಂತ ಅರ್ಥ. ಸೊ ಪಾದವನ್ನ ಸ್ಮರಣೆ ಮಾಡುವಂತ ಅಲ್ಲಿ ವಿಶೇಷವಾಗಿ ಹೇಳುವ ತಾತ್ಪರ್ಯ ಒಂದೇನು ಅಂದ್ರೆ, ದಾಸ ಅಂಬೋ ಜ್ಞಾನ ನಮ್ಗೆ ಬರ್ಬೇಕು. ದಾಸ ನಾನು, ದಾಸ ಅವನು, ಈಶ ಅಂಬೋದು ಭರತ್, ಅದು ಒಂದು. ಇನ್ನೊಂದು ಏನು ಅಂದ್ರೆ, ಭಾಗವತದಲ್ಲಿ ಪಾದಗಳನ್ನ ಹೇಳುವಾಗ ಆತಪತ್ರ ಅಂದ್ರೆ ದೇವರ ಪಾದ ಅಂಬೋದು, ಅದು ನಮಗೆ ಈ ಸಂಸಾರ ತಾಪ, ಸಂಸಾರ ನಮ್ಮನ್ನ ಸುಡ್ತಾನೇ ಇದೆ, ಕಷ್ಟ ಕಷ್ಟ ಕಷ್ಟ, ಸುಖ ಬಂದ್ರೆ ಸುಖದ ಜೊತೆಯಲ್ಲಿ ಅದೊಂದು ಕಷ್ಟ, ಕಷ್ಟಗಳೇ ಕಷ್ಟಗಳ ಒಂದು ಸಮೂಹ, ಅದರಿಂದ ನಾವು ತಪ್ಪಿಸಲಕ್ಕೆ ಆಗೋದೇ ಇಲ್ಲ, ಕರ್ಮ ಮಾಡ್ತೀವಿ ಇನ್ನೂ ಕಷ್ಟ. ಸೊ ಈ ತಾಪದಿಂದ ರಕ್ಷಣೆ ನಮ್ಗೆ ಹೇಗೆ ಸಿಕ್ಕತ್ತೆ, ನಾವು ಬಿಸಿಲಲ್ಲಿ ಓಡಾಡಿದ್ದಾಗೆ ಆ ಮರದ ನೆಳಲು ನಮ್ಗೆ ಹೇಗೆ, ಆ ಛಾಯ ಅದು ಹೇಗೆ ನಮ್ಗೆ ಅಷ್ಟೇ ಕೊಡುತ್ತೋ, ಆ ಭಾಂತ ಆ ಶ್ರಮ ಪರಿಹಾರ ಆಗತ್ತೋ, ಹಾಗೆ ಭಗವಂತನ ಪಾದಗಳು ಅಂಬೋ ವೃಕ್ಷದ ಛಾಯ. ಸೊ ಅದು ಅನ್ನ ಹಿಡ್ಕೋಬೇಕು, ಪಾದ ಅಂಗ್ರಿನ ಅದನ್ನ ಆಶ್ರಯ ಮಾಡಿದ್ರೆ ಈ ಸಂಸಾರ ತಾಪ ನಮ್ಗೆ ಹೋಗತ್ತ. ಬಿಸಿಲಲ್ಲಿ ಹೋಗುವಾಗ ಆ ಗಿಡಗಳ ನೆಳಲು ಸಿಕ್ಕಿ, ದೊಡ್ಡ ನೆಳಲು ಸಿಕ್ಕಿದಾಗ ಆರಾಮ್ ಸ್ವಲ್ಪ ಹೊತ್ತು ನಮ್ಗೆ ಆ ಒಂದು ಪ್ರಯಾಣದ ಸುಸ್ತು ಎಲ್ಲ ಅದು ಮರದ ಕೆಳಗಡೆ ಹೋದಾಗ ಆ ಛಾಯೆಯಿಂದ ಸಿಕ್ಕತ್ತ. ಹಾಗೆ ಭಾಗವತದಲ್ಲಿ ದೇವರ ಪಾದ ಅಂಬೋದು ಈ ಸಂಸಾರ ತಾಪದಿಂದ ನಮ್ಮನ್ನ ರಕ್ಷಣೆ ಮಾಡುವಂತ ವೃಕ್ಷದ ಛಾಯೆ ಅಂತ ಇದೆ ಅಂಬೋದು. ಅದಕ್ಕೇನೋ ಅಂಗ್ರಿ ಪಾದ ಅಂಗ್ರಿಗಳನ್ನ, ಅದಕ್ಕೆ ನಾವು ಶರಣಾಗಬೇಕು, ದೇವರ ಪಾದವೇ ನಮ್ಗೆ ರಕ್ಷಕ ಅಂತ. ಅದು ಯಾವಾಗ ಆಗತ್ತೆ, ಇನ್ನೊಂದು ದಾಸ ನಾನು, ದಾಸ ಕಂಪ್ಲೀಟ್ಲಿ. ದಾಸನಿಗೆ ದಾಸನ ಲಕ್ಷಣ ಏನು, ಆ ಯಜಮಾನ, ದಾಸ ಡಸನ್ ಟೇಕ್ ಎನಿಥಿಂಗ್, ಯಜಮಾನ ಡಸ್ ಟೇಕ್ಸ್ ಕೇರ್, ಯಜಮಾನ ಡಸ್ ಟೇಕ್ಸ್ ಕೇರ್ ಆಫ್ ದ ದಾಸ. ಸೊ ಹಾಗೆ ನಾವು ದೇವರಿಗೆ ಕಂಪ್ಲೀಟ್ಲಿ ದಾಸ, ನಾನು ನಿನ್ನ ಸೇವಕ ಅಂತ ಅವನಿಗೆ ಸರೆಂಡರ್ ಆದ್ರೆ ಹಿ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್. ಅದಕ್ಕೆ ಇಲ್ಲಿ ಒಂದು ಅವನ ಪಾದ ಅಂಗ್ರಿಗಳ ಭಜಿಸು ಅಂತ ಹೇಳ್ತಾರೆ ಅಂಬಲಿ ಕೃಷ್ಣಾರ್ಪಣಮಸ್ತು.